हयग्रीवं चिदानन्द विग्रहं सदनुग्रहं दशग्रीवच्छिदं शापान् मणिग्रीव विमोचनं स्वनामग्रहणादेव निरस्तग्रह विग्रहं वृन्दावनगतं वन्दे ब्रह्मरुद्रेन्द्र वन्दितं स्वान्तस्थानन्तशय्याय पूर्णज्ञानरसारणसे उत्तुङ्गवात्तरङ्गाय मध्वदुग्धाब्धये नमः। गुरुमखिलगुणज्ञं सद्गुणैकाधिवासं क्षमदवपरिनिष्टं सत्त्वनिष्ठं वरिष्ठं सकलसुजनशिष्टं नित्यनिर्धूतकष्टं हयमुखपदनिष्ठं मां भजन्तु प्रपन्नाः। पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे नीलाकराक्षितानन्तलीलागोपालपालितान् विद्यापयोनिधीन् वन्दे ब्रह्मविद्यागुरुन्मम ब्रह्मचर्यहरिप्रीतिसुविद्यावादशारिणः इष्टदान् कष्टहर्तॄन्नः विद्यामान्यान् मुनीन् नमः। वाजराजपदद्वन्द्ववारिजासत्वमानसान् विश्वप्रियगुरून् वन्दे मन्दोहं धीविशुद्धये सत्यं सत्यं पुनः सत्यं विष्णुतीर्थप्रसादतः सर्वे कामाः भवन्त्येव शपथो बिम्बसन्निधौ चिन्तामणिं सुभक्तानां कल्पवृक्षं च कामदं स्वामिनं त्वां रघुप्रेमतीर्थं वन्दे ह्यभीष्टदम्। अज्ञानतिमिरच्छेदं बुद्धिसम्पत्प्रदायकं विज्ञानविमलं शान्तं विजयाख्यगुरुं भजे। श्रीगुरुभ्यो नमः। हरिः ओम्। ಇನ್ನು ಹೇಳಿದ ಶ್ಲೋಕದಲ್ಲಿ ರಾಮಯೋಗಿ ಜನಸ್ಯ ಭೀಮಚರಿತಃ ರಾಮ ಅಯೋಗಿ ಜನಸ್ಯ ಅಂದರೆ ಸ್ತ್ರೀಯರ ಒಡನಾಟವನ್ನೇ ಬಿಟ್ಟಂತಹ ವಿರಕ್ತರಿಗೆ ವಿಶೇಷವಾಗಿ ಭೀಮಚರಿತಃ ಅಂದರೆ ಭೀಮಸೇನ ದೇವರೇ ಆಗಿದ್ದಾರೆ ಮಧ್ವರಾಯರು, ಅವರ ಅನುಗ್ರಹ ಮಾಡಲಿಕ್ಕೆ ಅಂತ ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾರೆ. ತಮ್ಮ ಅದ್ಭುತ ಕಾರ್ಯಗಳಿಂದ ಅಂಥವರಿಗೆ ಅನುಗ್ರಹ ಮಾಡಲಿಕ್ಕಾಗಿ ಹೊರಟಂಥವರು. ನಂತರ ಹೇಮಂತ ಋತುವಿನ ಆಗಮನ ಆಗ್ತಾ ಇದೆ. ಇವೆಲ್ಲ ಭಾಗವತ ಎಲ್ಲ ವರ್ಣನ ಮಾಡಿದ್ದಾರೆ. ಆ ವರ್ಣನ ಮಾಡಿದ್ದನ್ನು ವಾದಿರಾಜರು ವರ್ಣನ ಮಾಡ್ತಾ ಇದ್ದಾರೆ. ಈ ಋತುಗಳನ್ನೆಲ್ಲ ವರ್ಣನೆ ಯಾಕೆ ಮಾಡಬೇಕು? ಅದರ ಪಾಡಿಗದಿರುತ್ತೆ. ಭಾಗವತದಲ್ಲಿ ವೇದವ್ಯಾಸರು ಯಾಕೆ ವರ್ಣನೆ ಮಾಡಿದ್ರು ಅಂದರೆ ಚೇತನರಲ್ಲಿ ಭಗವಂತನ ಚಿಂತನ ಎಂಬುದು ಎಷ್ಟು ಪ್ರಧಾನವೋ, ಜಡಗಳಲ್ಲೂ ಅದೇ ರೀತಿಯಲ್ಲಿ ಚಿಂತನೆ ಮಾಡುವುದು ಪ್ರಧಾನ. ಕಾಲವು ಜಡ, ಋತು ಹೇಮಂತ ಋತು ಮೊದಲಾದ ಈ ಋತುಗಳೆಲ್ಲ ಕಾಲದ ಒಂದು ಭಾಗಗಳು. ಅಲ್ಲಿ ಭಗವದ್ ರೂಪ ನಿಂತಿದೆ, ಆ ರೂಪವನ್ನು ಚಿಂತನೆ ಮಾಡಬೇಕು ಅಂತ ಆ ಚಿಂತನೆಯಿಂದ ವಿಶೇಷ ಫಲಗಳನ್ನು ಕೊಡ್ತಾ ಇದ್ದಾರೆ. ಹೇಮಂತ ಋತು ಬರ್ತಾ ಇದೆ ಅಂದರೆ ಇಲ್ಲಿ ಚಿಂತನೆ ಹೇಗೆ ಅಂದರೆ ಆಯಾ ಋತುವಿನಲ್ಲಿ ಭಗವದ್ ರೂಪ ನಿಂತಿದೆ, ಇಡೀ ಜಗತ್ತನ್ನೇ ಪರಿವರ್ತನೆ ಮಾಡ್ತಾ ಇದೆ. ಅಂಥ ಭಗವದ್ ರೂಪ ನಮ್ಮ ಹೃದಯದಲ್ಲೇ ನಿಂತಿದೆ. ನಮ್ಮ ಒಳಗಿರುವ ಸ್ವಾಮಿಯೇ ಇಡೀ ಜಗತ್ತನ್ನೇ ಪರಿವರ್ತನೆ ಮಾಡತಕ್ಕ ಶಕ್ತ ಎಂಬುದು ನಾವು ಚಿಂತನೆ ಮಾಡಬೇಕಾದ ಪ್ರಧಾನ ಉದ್ದೇಶ. ಥಂಡಿ ಥಂಡಿಗಿದೆ ಎಲ್ಲಿ ನೋಡಿದ್ರು ಇವಾಗ. ಬೆಂಗಳೂರು ಆ ಪ್ರಾಂತದಲ್ಲಿ ತುಂಬ ಮಳೆ ಬರ್ತಾ ಇದೆ, ಥಂಡಿ. ಅಂಥ ಕಾಲಕ್ಕೆ ಒಂದು ಮನೆಯಲ್ಲಿ ಒಂದು ಕೊಠಡಿ ಅಂತ ಅಥವಾ ಒಂದು ರೂಮನ್ನು ಬಿಸಿ ಮಾಡಲಿಕ್ಕೆ ಯಂತ್ರಗಳು ಬೇಕಾಗ್ತದೆ. ಅಥವಾ ಹರಿದ್ವಾರ ಅಂಥ ಕಡೆ, ಬದರಿಗಾಮ್ ಅಂಥ ಕಡೆ ಚಳಿ ನಡಕ ಬರ್ತಾ ಇರುತ್ತೆ. ಅಂಥ ಪ್ರಾಂತವನ್ನೆಲ್ಲ ಒಂದು ಸಲ ಸೂರ್ಯ ಮೇಲಕ್ಕೆ ಬಂದು ಕೂಡಲೇ ಎಲ್ಲ ಸಮವಾಗಿ ಮಾಡಿಬಿಡುತ್ತಾರೆ. ಹೀಗಾಗಿ ಪ್ರಕೃತಿಯನ್ನೇ ನಿಯಮನ ಮಾಡತಕ್ಕಂಥವ ಭಗವಂತ ಎಂಬುದು ಚೆನ್ನಾಗಿ ನಮ್ಮ ಕಣ್ಣಿಗೆ ಕಾಣತಾ ಇದ್ರೂ ಕಾಣಲ್ಲ. ಕಣ್ಣಿಗೆ ಕಾಣತಾ ಇದ್ರೂ ಕಾಣದೇ ಇರುವಂತಹದ್ದು ಅಂದ್ರೆ ಕಣ್ಣಿಗೆ ಕಾಣೋದು ಅಂತ ಹೇಳ್ತಿರಲ್ಲ, ಕಣ್ಣಿಗೆದುರಿಗೇನೆ ಇಡೀ ಜಗತ್ತನ್ನ ಈ ಪ್ರಕೃತಿಯನ್ನ ಬದಲಾವಣೆ ಮಾಡುವುದರ ಮೂಲಕ ಭಗವಂತ ಶಾಸನೆ ಮಾಡೋದು ಇದ್ದರೂ ನಮ್ಮ ತಲೆಗೆ ಬರ್ತಾ ಇಲ್ಲ. ಕಣ್ಣಲ್ಲಿ ಕಣ್ಣಿಂದ ಋತುಗಳನ್ನು ನೋಡ್ತಾನೆ ಇದ್ದೀವಿ, ಭಗವಂತ ಮಾಡುವ ಅಪರೂಪದ ಕೆಲಸವನ್ನು ನಾವು ಚಿಂತನೆ ಮಾಡ್ತಾ ಇಲ್ಲ. ಇಷ್ಟು ಮಾಡುವಂಥ ಸ್ವಾಮಿಯೇ ಒಬ್ಬ ಜುಜುಬಿ ಪ್ರಾಣಿ ನಮ್ಮ ಬದುಕನ್ನು ಬದಲಾಯಿಸೋದು, ನಮ್ಮನ್ನು ಅನುಗ್ರಹ ಮಾಡುವುದು ಭಗವಂತನಿಗೆ ಅಸಾಧ್ಯವ. ವಿಯುಕ್ತ ನಾರೀ ಮುಖ ಪದ್ಮಪುಂಜೈ ಸಹಾಂಬುಜಾತಂ ಶಿಥಿಲಂ ವಿತನ್ವನ್ ಪ್ರಬೋಧ ಕಲ್ಪಂ ರವಿಮಲ್ಪಕಾಂತಿಂ ವಿಧಾಯ ಹೇಮಂತ ಉಪಾಜಗಾಮ. ಇಲ್ಲಿ ಹೇಳ್ತಾ ಬರ್ತಾ ಇದ್ದಾರೆ, ಹೇಮಂತ ಋತುವಿನಲ್ಲಿ ಹಿಮ ಬರ್ತಾ ಇದೆ, ಹಿಮದಿಂದಾಗಿ ಹೇಮಂತ ಋತು. ಹಿಮದಿಂದಾಗಿ ಶೀತ ವಾತಾವರಣ ಮೂಡ್ತಾ ಇರುತ್ತೆ. ಅದರಿಂದ ಏನಾಗುತ್ತೆ, ಎಲ್ಲಿ ಶೀತಲ ವಾತಾವರಣ ಇರುತ್ತೆ ಕಮಲ ಪುಷ್ಪಗಳೆಲ್ಲ ಬಾಡಿ ಹೋಗುತ್ತೆ. ಹಾ ಅಷ್ಟೇ ಅಲ್ಲ, ಸೂರ್ಯನ ತೇಜಸ್ಸು ಪ್ರಖರತೆ ಕಳೆದುಕೊಂಡು ಹೋಗ್ತಾ ಇರುತ್ತೆ. ವಿಯುಕ್ತ ನಾರಿ ಮುಖ ಪದ್ಮ ಪುಂಜೈ ತಮ್ಮ ತಮ್ಮವರನ್ನ ಅವರಿಂದ ದೂರರಾಗಿರ್ತಕ್ಕಂಥ ಯಾರ್ಯಾರು ಪ್ರಿಯವಾದ ವ್ಯಕ್ತಿಗಳಿರ್ತಾರೆ ಅವರೆಲ್ಲರ ಮುಖ ಬಾಡಿ ಹೋಗುತ್ತೆ. ಆ ಥರ ಇಡೀ ಪ್ರಕೃತಿಯನ್ನ ಬಾಡುವಂತೆ ಮಾಡುತ್ತೆ ಥಂಡಿಯಿಂದ ಹೇಮಂತ ಋತು. ಇಲ್ಲಿ ಹೇಳ್ತಾ ಬರ್ತಾ ಇದ್ದಾರೆ, ಈ ಹೇಮಂತ ಋತುವನ್ನ ಹೇಳೋದರಿಂದಲೇನೆ ಹೇಮಂತ ಶಿಶಿರಯೋಹು ಐಕ್ಯೇನ ಅಂತ ಆಚಾರ್ಯರ ಮಾತನ್ನು ನಿರ್ಣಯದಿಂದ ಎರಡೂ ಋತುಗಳನ್ನು ವರ್ಣನೆ ಮಾಡಿದಂತೆ ಆಯಿತು. ನಂತರ ಹಿಮಾರ್ಧಿತಾಂಗ ಸಕೃದೃಷ್ಣರಶ್ಮಿರಪಿ ಸ್ಮ ವಹ್ನಿಂ ಸ್ವಕರೈರ್ದಧಾನ ವಿಷದ್ಜಸ್ರಂ ಜಲಧಿಂ ತತಸ್ತಾಂ ಕಥಂ ಹಿಮಾನೀಮ ಬಲಾಸಹಂತೆ. ಸೂರ್ಯ ಮುಳುಗ್ತಾ ಇದ್ದಾನೆ. ಹೇಗೆ ಮುಳುಗ್ತಾ ಇದ್ದ ಸುಂದರವಾಗಿ ವರ್ಣನೆ ಮಾಡ್ತಾರೆ, ಈ ಚಳಿ ತಡಿಲಾರದೆ ಮುಳುಗಿಬಿಟ್ಟ. ಹಿಮಾರ್ದಿತಾಂಗ ಹಿಮದಿಂದ ಪೀಡಿತನಾಗಿರ್ತಕ್ಕಂಥ ಸೂರ್ಯ ಸಕೃತ್ ಉಷ್ಣ ರಶ್ಮಿರಪಿ ವಕ್ನಿಂಸ್ಮ ಸ್ವಕರೈರ್ ದಧಾನ ತನ್ನ ಕಿರಣಗಳಿಂದ ಬೆಂಕಿ ಎಂದ ತೇಜಸ್ಸನ್ನು ಹಿಡ್ಕೊಂಡೇ ಇದ್ದಾರೆ. ಆದರೂ ಕೂಡ ಈ ಹಿಮದರ ಒಂದು ಪ್ರಭಾವವನ್ನು ತಡೆಯಲಾರದೆ ಸಮುದ್ರ ಹೊಕ್ಕಿಬಿಟ್ಟ. ಯಾರು ಅಂದರೆ ಅಸ್ತಮಯಾದ ಸೂರ್ಯ. ಇನ್ನ ಈ ಒಂದು ಹಿಮದ ರಾಶಿಯನ್ನು ಇದರ ಪ್ರಭಾವವನ್ನು ಗಂಡಸರಿಗೆ ತಡ್ಕೊಳ್ಲಿಕ್ಕೆ ಆಗ್ತಾ ಇಲ್ಲ, ಹೆಂಗಸರಿಗೆ ಹೇಗೆ ತಡ್ಕೊಳ್ಲಿಕ್ಕೆ ಆಗುತ್ತೆ ಅಂತ ಸುಂದರವಾಗಿ ವರ್ಣನೆ ಮಾಡಿದ್ದಾರೆ. ಇಂಥ ಒಂದು ಹಿಮ ಋತುವಿನಲ್ಲಿ ವ್ರತಗಳು ಬರ್ತಾ ಇರುತ್ತೆ. ಚಳಿಗಾಲದಲ್ಲಿ ಬೇಗ ಹೇಳಬೇಕು, ಪತಿಂ ವಶೀಕರ್ತುಮಯಂ ಹಿ ಕಾಲಃ ಇತೀವ ಕೃಷ್ಣಂ ಪತಿಮಾಪ್ತು ಕಾಮಾಃ ವ್ರತಂ ವಿತೇನು ಕಿಲ ಗೋಪಕನ್ಯಾಃ ವಿತರ್ಕ್ಯತಸ್ಯಾ ಸಮಧಾಮ ಧನ್ಯಾಃ. ನೋಡ್ತಾ ಇದ್ದಾರೆ, ಪತಿಂ ವಶೀಕರ್ತುಮಯಂ ಹಿ ಕಾಲಃ, ಭಗವಂತ ಅವನನ್ನು ವಶ ಮಾಡಿಕೊಳ್ಳಿಕ್ಕೆ ಇದೆ ಸಮಯ ಅಂತ. ಹೇಳ್ತಾ ಇದ್ದಾರೆ, ಪುರುಷರನ್ನು ವಶೀಕರಣ ಮಾಡಿಕೋಬೇಕಾದರೆ, ಈ ಕೃಷ್ಣನನ್ನು ವಶ ಮಾಡಿಕೋಬೇಕಾದರೆ ಈ ಹಿಮಕಾಲವೇ ಶ್ರೇಷ್ಠ ಅಂತ. ಕೃಷ್ಣನನ್ನು ಪತಿಯನ್ನಾಗಿ ಪಡೆಯಲಿಕ್ಕಾಗಿ ಒಳ್ಳೆ ಬಯಕೆ ಇರತಕ್ಕಂಥ ಗೋಪಕನ್ಯೆಯರೆಲ್ಲ ವ್ರತಂ ವಿತೇನು ಕಿಲ ಗೋಪಕನ್ಯಾ, ವ್ರತವನ್ನ ಮಾಡಿದರಂತೆ ಕಾತ್ತಾಯಿನಿ ವ್ರತವನ್ನ. ವಿತರ್ಕ್ಯ ತಸ್ಯ ಅಸಮಧಾಮ ಧನ್ಯಾ, ಅವನ ಅದ್ಭುತವಾಗಿರತಕ್ಕಂಥ ತೇಜಸ್ಸನ್ನು ನೋಡಿ ಇವ ಸಾಮಾನ್ಯನಲ್ಲ. ಗೋಪಕನ್ಯೆಯರೆಲ್ಲ ಅವರಿಗೆ ಆ ಎಲ್ಲರ ಮಧ್ಯದಲ್ಲಿ ಮಾತುಗಳು ಬರ್ತಾ ಇತ್ತು, ನಂದಗೋಪನ ಮಾತೆ ಚರ್ಚೆಗಿರ್ತಾ ಇತ್ತು. ಇವ ಸಾಮಾನ್ಯನಲ್ಲ. ಗರ್ಗಾಚಾರ್ಯ ಹೇಳಿದ್ದಾರೆ, ಮಹಾ ನಾರಾಯಣ ಸಮೋ ಗುಣೈಹಿ, ನಾರಾಯಣನ ಸಮಾನನಾದವ ಅಂತ ಹೇಳಿದ ಮಾತು ಎಲ್ಲರ ತಲೆಯಲ್ಲಿದೆ. ಅದಕ್ಕೆ ಅವರು ಇವನ ಕುರಿತು ಆಸಕ್ತಿಯಿಂದ ಇವನೇ ಬೇಕು ಅಂತ ವ್ರತವನ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ಹೇಳ್ತಾ ಇದ್ದಾರೆ, ಸಾಮಾನ್ಯ ಜನರಂತೆ ಕೃಷ್ಣ ಸಿಗೋನಲ್ಲ, ವಿಶೇಷ ಪ್ರಯತ್ನಕ್ಕೆ ಸಿಗ್ತಾನೆ ಅಂತ ಇಲ್ಲಿ ಸೂಚನೆ ಮಾಡ್ತಾ ಇದ್ದಾರೆ. ಇಲ್ಲಿ ಹೇಳ್ತಾರೆ, ಉಮಾಂಸಮ ಅಭ್ಯರ್ಥಯಿತುಂ ಸಲಜ್ಜಾ ಸಮಾಂತರಂಗ ವರವರ್ಣಿ ನಿಶ್ಚ ಸಹೋದರೀಂ ಶ್ರೀರಮಣಸ್ಯ ದುರ್ಗಾಂ ಅಪೂಜಯಂ ಸ್ತಾಹ ಕೃತ ವಿಶ್ವಸರ್ಗಾಂ. ಇಲ್ಲಿ ಯಾರನ್ನ ವಿಶೇಷವಾಗಿ ಪೂಜಾ ಮಾಡಿದ್ರು, ಕಾತ್ಯಾಯನಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಕಾತ್ಯಾಯನಿ ಪೂಜೆಯನ್ನ ಮಾಡಿದ್ರು ಅಂತ ಭಾಗವತದಲ್ಲಿ ಬರ್ತಾ ಇದೆ. ಕಾತ್ಯಾಯನಿ ಅಂದ್ರೆ ಇಲ್ಲಿ ಪಾರ್ವತೀದೇವಿ ಒಳಗಿರತಕ್ಕಂಥ ದುರ್ಗಾದೇವಿಯನ್ನೇ ಪೂಜಾ ಮಾಡಿದ್ರು, ಪಾರ್ವತ್ಯಂತರ್ಗತ ದುರ್ಗಾದೇವಿಯನ್ನ. ಅದಕ್ಕೆ ಹೇಳ್ತಾ ಇದ್ದಾರೆ, ಪುಮಾಂಸಮ ಅಭ್ಯರ್ಥಯಿತುಂ ಸಲಜ್ಜಾಹ, ಇಂಥ ಗಂಡನೇ ಬೇಕು ಅಂತ ಅಪೇಕ್ಷೆ ಇದೆ. ಅಂಥ ಅಪೇಕ್ಷೆ ಇದ್ದಾಗ ಹೆಣ್ಣು ಮಕ್ಕಳು ಸಹಜವಾಗಿ ತಾಯಿ ಹತ್ರ ಹೇಳ್ತಾರೆ, ತಂದೆ ಹತ್ರ ಹೇಳಲ್ಲ. ಹಾಗೆ ವಿಶೇಷವಾಗಿ ಇವರೆಲ್ಲರೂ ಕೂಡ ಸಮಾನ ಮನಸ್ಸಿನ ತಮ್ಮ ಮನಸ್ಸನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಗಂಡು ದೇವತೆ ಬೇಡ, ಹೆಣ್ಣು ದೇವತೆ ಆದರೆ ಅರ್ಥ ಆಗುತ್ತೆ ಅಂಥೇಳಿ ಇತರ ಸ್ತ್ರೀ ದೇವತೆಯರನ್ನು ಕೂಡ ವಿಶೇಷವಾಗಿ ಪ್ರಾರ್ಥನೆ ಮಾಡಲಿಕ್ಕೆ ನಾಚಿದರಂತೆ. ಸಹೋದರೀಂ ಶ್ರೀರಮಣಸ್ಯ ದುರ್ಗಾಂ, ಕೃಷ್ಣನ ಸಹೋದರಿಯಾಗಿರತಕ್ಕಂಥ ಕೃತ ವಿಶ್ವ ಸರ್ಗಾಂ, ಇಡೀ ಜಗತ್ತನ್ನೇ ನಿರ್ಮಾಣ ಮಾಡಿದಂಥ ದುರ್ಗೆಯನ್ನ ಅವರು ವಿಶೇಷವಾಗಿ ಪೂಜಾ ಮಾಡಿದರು ಅಂತ ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಇಲ್ಲಿ ಮತ್ತು ಪ್ರಶ್ನೆ ಬರ್ತಾ ಇದೆ, ದೇವರು ಬೇಕಾದರೆ ದೇವರನ್ನೇ ಪೂಜಾ ಮಾಡಬೇಕಲ್ವಾ ಅಂದರೆ, ಅಲ್ಲಿ ಹೇಳ್ತಾರೆ ದೇವರನ್ನು ಸಾಕ್ಷಾತ್ತಾಗಿ ಪೂಜಾ ಮಾಡಲಿಕ್ಕೆ ಯಾರಿಗೂ ಅಧಿಕಾರವಿಲ್ಲ, ದುರ್ಗಾಂತರ್ಗತನಾದ ಭಗವಂತನನ್ನೇ ನಾವು ಪೂಜಾ ಮಾಡಬೇಕು, ಲಕ್ಷ್ಮೀದೇವಿಯ ಪ್ರಸಾದದಿಂದಲೇನೆ ಭಗವಂತನನ್ನು ನಾವು ಪಡೆಯಲಿಕ್ಕೆ ಸಾಧ್ಯ ಎಂಬುದನ್ನು ತೊಡಕೊಡ್ತಾ ಇದ್ದಾರೆ. ಕೃಷ್ಣಂ ಪತಿಂ ತಾಹ ಕಿಲ ಕಾಮಯಂತ್ಯೋ ಲಕ್ಷ್ಮೀಂ ಪ್ರಸನ್ನಾಂ ವಿದಧುರ್ವ್ರತೇನ ಸ್ವಪ್ರೇಯಸೀ ವೈರಿವಧೂಕೃತಂ ತಾಹ ತುಷ್ಟಾ ಪ್ರಭುಸ್ಸೋಪರಥಾ ವಿದಧ್ಯಾತ್. ಕೃಷ್ಣನನ್ನ ಪತಿಯನ್ನಾಗಿ ಮಾಡಿಕೋಬೇಕೆಂಬ ಬಯಕೆಯಿಂದ ಕೃಷ್ಣ ಪತ್ನಿಯಾಗಿರತಕ್ಕಂಥ ಮಹಾಲಕ್ಷ್ಮಿಯನ್ನೇ ಆರಾಧನೆ ಮಾಡಿ ಒಲಿಸಿಕೊಂಡ್ರು. ಇಲ್ಲದಿದ್ದರೆ ಕೃಷ್ಣನ ಪತ್ನಿಯಾಗಿರತಕ್ಕಂಥ ಮಹಾಲಕ್ಷ್ಮಿಗೆ ಇವರು ವಿಶೇಷವಾಗಿರತಕ್ಕಂಥ ಸವತಿಯರು ಹೇಗಾಗ್ತಿದ್ರು? ಸಾಧ್ಯ ಬಿಡ್ತಾ ಇದ್ದಿಲ್ಲ. ಆಕೆ ಅನುಗ್ರಹದಿಂದಲೇ ಇವರು ವಿಶೇಷವಾಗಿ ಕೃಷ್ಣನಿಗೆ ಹೆಂಡತಿಯರಾದರು. ಅಂದರೆ ಅರ್ಥ ಏನು? ಹೇಳ್ತಾರೆ, ಕೃಷ್ಣಂ ಪತಿಂ ತಾಹ ಕಿಲ ಕಾಮಯಂತ್ಯಃ ಲಕ್ಷ್ಮೀಂ ಪ್ರಸನ್ನಾಂ ವಿದಧುರ್ವ್ರತೇನ. ಲಕ್ಷ್ಮೀದೇವಿಯನ್ನು ಪ್ರಸನ್ನ ಮಾಡಿಕೊಂಡದ್ದು ಯಾಕೆ? ಆಕೆ ಪ್ರಸನ್ನಳಾಗಿ ಇವರೊಳಗೆ ಸೇರಿಕೊಂಡರೆ, ಅವಿಷ್ಟಳಾದರೆ, ಲಕ್ಷ್ಮೀದೇವಿಯ ಆವೇಶ ಬಂದರೆ ಆವಾಗ ಕೃಷ್ಣ ಪತ್ನಿಯರಾಗಲಿಕ್ಕೆ ಸಾಧ್ಯ. ಆ ರಹಸ್ಯವನ್ನು ಹೇಳ್ತಾ ಇದ್ದಾರೆ. ಅದಕ್ಕೆ ಲಕ್ಷ್ಮೀದೇವಿ ಸನ್ನಿಧಾನ ತಮ್ಮಲ್ಲಿ ಹೆಚ್ಚಾಗಲಿಕ್ಕೆ ಲಕ್ಷ್ಮೀದೇವಿಯ ಪೂಜೆಯನ್ನ ಮಾಡಿದರು. ಇಲ್ಲಿ ಹೇಳ್ತಾ ಇದ್ದಾರೆ, ದುರ್ಗೆ ದೇವರ ಪತ್ನಿಯೋ ತಂಗಿಯೋ? ಅದಕ್ಕೆ ಹೇಳ್ತಾ ಇದ್ದಾರೆ, ದುರ್ಗಾಯಾಹ ವಿಷ್ಣು ಪತ್ನಿತ್ವೇಪಿ ಶ್ರೀಕೃಷ್ಣಾವತಾರೇ ತತ್ ಸಹಜಾತತ್ವಾತ್ ತತ್ ಪ್ರಾರ್ಥನಾ ಯುಕ್ತ ಇತಿ ಭಾವ. ಇಲ್ಲಿ ಹೇಳ್ತಾ ಇದ್ದಾರೆ, ದುರ್ಗಾದೇವಿ ವಿಷ್ಣು ಪತ್ನಿ ಆದರು, ಲೋಕದ ನೋಟಕ್ಕೆ ಒಂದು ಸಲ ಕೃಷ್ಣನ ಜೊತೆಗೆ ಹುಟ್ಟಿ ಬಂದದ್ದರಿಂದ, ಅದು ಜೊತೆಗೆ ಹುಟ್ಟಿ ಬಂದಷ್ಟು ಮಾತ್ರಕ್ಕೆ ಸೋದರಿ ಹೇಗೆ ಹೇಳ್ತಾ ಇದ್ದಾರೆ? ನಂದ ವಸುದೇವಯೋಹೋ ಮಾತೃಭೇದೇಪಿ ಶೂರಾಖ್ಯ ಪಿತೃಕ್ಯೇನ ಜ್ಯೇಷ್ಠ ಕನಿಷ್ಠತ್ವಾತ್ ನಂದಕುಮಾರಿಯಪಿ ದುರ್ಗಾ ಶ್ರೀಕೃಷ್ಣ ಸಹೋದರಿ ಇತಿ ಭಾವ. ಇಲ್ಲಿ ಹೇಳ್ತಾ ಇದ್ದಾರೆ, ನಂದ ವಸುದೇವರಿಬ್ಬರೂ ಕೂಡ, ನಂದ ವಸುದೇವ ಶೂರ ರಾಜನ ಮಕ್ಕಳು, ಆದರೆ ಈ ನಂದ ವೈಶ್ಯ ಸ್ತ್ರೀಯಿಂದ ಹುಟ್ಟಿದವ. ವೈಶ್ಯ ಪ್ರಭವೋಥ ಗೋಪ, ನಂದಗೋಪ ವೈಶ್ಯ ಸ್ತ್ರೀ ಮಗ. ವಸುದೇವ ಕ್ಷತ್ರಿಯ ಸ್ತ್ರೀ ಮಗ. ಅದರಿಂದ ಶೂರ ನಾಮಕ ರಾಜನಿಗೆ ಕ್ಷತ್ರಿಯ ಕನ್ಯಾ ಹೆಂಡತಿ ಇದ್ಲು, ವೈಶ್ಯ ಕನ್ಯೆಯು ಹೆಂಡತಿ ಇದ್ಲು. ವೈಶ್ಯ ಸ್ತ್ರೀ ಇಬ್ಬರಲ್ಲೂ ಮಕ್ಕಳಾದರು. ತಾಯಂದ್ರೂ ಬೇರೆ ಬೇರೆ ಜಾತಿಯವರಾದರೂ ತಂದೆ ಒಬ್ಬನೇ ಆದ್ದರಿಂದ ವಸುದೇವನ ಮಗನಂತೆ ಬಂದಿರತಕ್ಕ ಕೃಷ್ಣನಿಗೆ ವಸುದೇವನ ತಮ್ಮನಾಗಿರತಕ್ಕಂಥ ನಂದಗೋಪನ ಮಗಳಾಗಿ ಬಂದಿರತಕ್ಕಂಥ ಈಕೆ ಸೋದರಿಯಂತೆ ಆದಲು ಅಂತ ಚೆನ್ನಾಗಿ ತಿಳಿಸಿಕೊಡ್ತಾ ಬರ್ತಾ ಇದ್ದಾರೆ. ಆದರೆ ಇಲ್ಲಿ ನಿಜವಾಗಿ ಸೋದರಿ ಏನು? ಸೋದರಿ ಅಲ್ಲ, ಸೋದರಿ ಅಂತ ಕರೆಸಿಕೊಂಡು. ಸೋದರಿ ಅಂದರೆ ಅರ್ಥ ಏನು? ಒಂದೇ ಉದರದಿಂದ ಹುಟ್ಟಿ ಬಂದವಳು ಅಂದ್ರೆ, ಯದ್ಯಪಿಯಲ್ಲಿ ಒಂದೇ ಉದರನೂ ಅಲ್ಲ, ದೇವಕೀ ದೇವಿಯ ಮಗಳಾಗಿ ಬಂದಿಲ್ಲ ಆಕೆ. ದೇವಕೀ ದೇವಿ ಮಗನಾಗಿ ಬಂದವ ಕೃಷ್ಣ, ಯಶೋಧಾದೇವಿ ಮಗಳಾಗಿ ಬಂದವಳು ದುರ್ಗೆ. ಆದ್ದರಿಂದ ಮೇಲ್ನೋಟಕ್ಕೆ ಅಣ್ಣ ತಂಗಿಯರಂತೆ ಇದ್ದಾರಯ್ಯ ಅಂತ ಹೇಳಿದ್ರಷ್ಟೇ ಹೊರತು, ಇಲ್ಲಿ ದುರ್ಗಾ ಅಂದ ಕೂಡಲೇ ಅಯ್ಯೋ ಇದೇನು ತಂಗಿ ಆದ್ಲಲ್ಲ, ತಂಗಿ ಹೆಂಡತಿ ಆಗೋದು ಹೇಗೆ ಅಂತ, ಆ ರೀತಿಯಾದ ಮನುಷ್ಯರ ಸಂಬಂಧಪಟ್ಟಂಥ ಏನೇನು ಅಳತೆ ಇದೆ ಅದು ಅಲ್ಲಿ ಪ್ರಯೋಗ ಆಗಬಾರದು ಅಂತ ಹೇಳ್ತಾರೆ. ಇದನ್ನೇ ಬ್ರಹ್ಮದೇವರ ವಿಚಾರದಲ್ಲೂ ಬರ್ತಾ ಇದೆ. ಬ್ರಹ್ಮದೇವರು ತಮ್ಮ ಮಗಳನ್ನೇ ಬಯಸಿದರು, ತಮ್ಮ ಮಗಳನ್ನೇ ಬಯಸಿದರು, ಮಗಳನ್ನೇ ಮದುವೆ ಆದರು ಅಂತ ಇದೇನು ಸಂಬಂಧಗಳು ಅಂತ ಹೇಳ್ತಾ ಬರ್ತಾರೆ. ಹಾಗಲ್ಲ, ಇಲ್ಲೆಲ್ಲ ಕೂಡ ಅಲ್ಲಿ ಬ್ರಹ್ಮದೇವರಿಂದಾಗಿ ಅವತಾರವನ್ನು ಪ್ರಕಟ ಮಾಡಿದವಳು ಸರಸ್ವತಿ, ಗಾಯತ್ರಿ ಈ ರೀತಿ ರೂಪದಲ್ಲಿ ಆಕೆ ಪ್ರಕಟ ಮಾಡಿದರೆ ಆ ಪ್ರಕಟವಾದ ರೂಪವನ್ನು ಸ್ವೀಕಾರ ಮಾಡಿದರು. ಆ ಪ್ರಕಟ ಆಗಲಿಕ್ಕೆ ಇವರು ಕಾರಣ. ಆದ್ದರಿಂದ ಲೋಕದೃಷ್ಟಿಯಿಂದ ಅವರು ತಂದೆಯಂತೆ ಇದ್ದಿರಬಹುದು, ಲೋಕ ಕರೆಯಬಹುದು, ಆದರೆ ತಂದೆ ಅಲ್ಲ ಅವರು. ಈಗ ಗಂಡನಾದವ ಹೆಂಡತಿಗೆ ನೀನು ಇಂಥ ಕಡೆ ಬಾ ಅಂತ ಹೇಳಿದರೆ ಆಕೆ ಬಂದರೆ, ಆ ಹೇಳಿದಷ್ಟು ಮಾತ್ರಕ್ಕೆ ಅಲ್ಲಿ ಬಂದಷ್ಟು ಮಾತ್ರಕ್ಕೆ ಇವರು ತಂದೆ ಅಂದರೆ ಹೇಗೆ? ಹೆಂಡತಿಗೇನೆ ಹೇಳಿದ್ದು ಅಲ್ಲಿ ಹುಟ್ಟಿ ಬಾ ಅಂತ, ಹುಟ್ಟಿದವಳ ಮದುವೆ ಆದಂತ. ಅದೇ ರೀತಿಯಲ್ಲಿ ಇಲ್ಲೂ ಹೀಗೆ ಇದೆ ಎಂದು ತಿಳಿಸಿಕೊಡ್ತಾ ಇದ್ದಾರೆ. ನೇಮುಸ್ತಾಂ ಪ್ರಣಯಾಪರಾಧ ಶಮನೆ ನಮ್ರೋಸ್ತು ಕೃಷ್ಣಸ್ತುತಿ ಪ್ರೇಮ್ಣಾ ಪುಷ್ಪಮವೇದಯನ್ ಸ್ವಕಬರೀಂ ತೈ ಸಂಧಾ ಸಂದಧಾತ್ ಪಿಚ್ಚಲಂ ಧೂಪಂ ಮಜ್ಜನಮಾರಕೈಯ ಸಹ ತದ್ಧೂಮೇನ ತಾಂ ಶೋಷಯ ತ್ವಾಲಿಂಗ್ಯಾತನುತಾದಿತೀವ ತಿಲಕಂ ಗಂಧಂ ತತಸ್ಯೈ ದದುಹು. ಗೋಪಿಕೆಯರು ಕಾತ್ಯಾಯನಿ ರೂಪದ ಮಹಾಲಕ್ಷ್ಮಿಗೆ ಏನು ಪೂಜಾ ಮಾಡಿದರಲ್ಲ, ಆ ಪೂಜೆಯನ್ನು ವಿಶೇಷವಾಗಿ ಆ ಮಾಡಿದ ಪೂಜಾ ಏನು ಪುಷ್ಪಾರ್ಚನೆ, ಧೂಪ ಸಮರ್ಪಣೆ, ಗಂಧಾದಿಗಳನ್ನು ಕೊಟ್ಟರಲ್ಲ, ಅವೆಲ್ಲವನ್ನು ಕೂಡ ಅದರ ಹಿನ್ನೆಲೆಯನ್ನು ಚೆನ್ನಾಗಿ ತಿಳಿಸಿಕೊಡ್ತಾ ಬರ್ತಾ ಇದ್ದಾರೆ. ಏನದು ನೇಮುಸ್ತಾಂ ಪ್ರಣಯಾಪರಾಧ ಶಮನೆ ನಮ್ರೋಸ್ತು ಕೃಷ್ಣಸ್ತುತಿ. ಈ ಪ್ರಣಯ ಕಾಲದಲ್ಲಿ ಅಂದರೆ ಕೃಷ್ಣನ ಜೊತೆಗೆ ಸಲಿಗೆಯಿಂದಿರುವ ಕಾಲಕ್ಕೆ ಏನಾದರೂ ಅಪರಾಧ ಆದರೆ ಕೃಷ್ಣ ಮನಸ್ಸಿಗೆ ತಾರದಿರಲಿ ಇದನ್ನ ಅಂತ ಅವರ ಭಾವೆಯಿಂದ ಆ ಭಾವದಿಂದ ವಿಶೇಷವಾಗಿ ಅವರು ನಮಸ್ಕಾರ ಮಾಡಿದರಂತೆ ಲಕ್ಷ್ಮಿಗೆ. ದೊಡ್ಡ ವಿಷಯ, ಕೇವಲ ಅವರು ಮಾತ್ರ ಅಂತಲ್ಲ, ನಾವು ಮಾಡಬೇಕು ಲಕ್ಷ್ಮೀದೇವಿ ಪೂಜಾ. ಅಮ್ಮ ದೇವ ಅನುಗ್ರಹ ಮಾಡಿ ನಮ್ಮ ಜೊತೆಗೆ ಒಂದು ವೇಳೆ ಬಂದಾನು ಪ್ರತ್ಯಕ್ಷವಾಗಿ ಅಥವಾ ನಮ್ಮ ಜೊತೆಗೇ ಇರ್ತಾನೆ, ನಮ್ಮ ಜೊತೆಗೇ ಸದಾ ಇರ್ತಾನವ. ಅವನ ಜೊತೆಗೆ ನಮ್ಮ ಅಪರಾಧಗಳು ಅನೇಕ ಆಗ್ತಾ ಇರುತ್ತಮ್ಮ, ಅದನ್ನ ಕೃಷ್ಣ ಮನಸ್ಸಿಗೆ ತಾರದಿರಲಿ. ಭಗವಂತನೇ ನಮ್ಮ ಅಪರಾಧಗಳನ್ನ ಮನಸ್ಸಿಗೆ ತಂದು ಬಿಟ್ಟರೆ ನಮ್ಮ ಗತಿಯಾರು? ಅದರಿಂದ ಪ್ರಣಯಾಪರಾಧ ಶಮನೆ ನಮುರೋಸ್ತು ಕೃಷ್ಣ ಸ್ತುತಿ. ನಮ್ಮ ಅಪರಾಧಗಳನ್ನ ಕ್ಷಮ ಮಾಡಿ ಅದನ್ನ ಶಮನ, ಅಪರಾಧಗಳನ್ನ ನಾಶ ಮಾಡುವುದರಲ್ಲಿ ಕೃಷ್ಣ ನಮಗೆ ಬಗ್ಗಿರಲಿ, ಅಂದರೆ ನಮಗೆ ಅನುಕೂಲನಾಗಿ ಬಗ್ಗಲಿ. ಯದ್ಯಪಿ ನಾವು ನಮ್ಮ ಅಪರಾಧಗಳಿಂದಾಗಿ ಗಿಡ್ಡಾಗಿದ್ದೇವೆ, ನಾವು ದೇವರನ್ನು ಹಿಡಿಲಿಕ್ಕೆ ಆಗ್ತಾ ಇಲ್ಲ, ಅದಕ್ಕೆ ಕೃಷ್ಣ ನಮ್ರನಾಗಲ್ಲ. ನಮ್ರ ಅಂದ್ರೇನು? ತಾನೇ ನಮಗೆ ಬಗ್ಗಿ ನಮ್ಮ ಕೈ ಹಿಡಿಯಲಿ, ನಮ್ಮ ಅಪರಾಧಗಳನ್ನು ಶಮನ ಮಾಡಲಿ ಅಂತ ಲಕ್ಷ್ಮೀದೇವಿಗೆ ನಮಸ್ಕಾರ ಮಾಡಿದರು. ನಂತರ ಮುಂದೆ ಹೇಳ್ತಾ ಇದ್ದಾರೆ, ಪ್ರೇಮ್ಣಾ ಪುಷ್ಪ ಮವೇದಯನ್ ಸ್ವಕಬರೀಂ ತೈಸ್ತಂಧ ಸಂದಧಾತ್ವಿತ್ತಲಂ. ಭಕ್ತಿಯಿಂದ ಲಕ್ಷ್ಮೀದೇವಿಗೆ ಪುಷ್ಪಗಳನ್ನು ಸಮರ್ಪಣೆ ಮಾಡಿದರಂತೆ. ಯಾಕೆ? ತಮ್ಮ ಮುಡಿಯಲ್ಲಿ ಕೃಷ್ಣ ಪುಷ್ಪ ಇಡಲಿ. ಅಲ್ಲಿ ಹೇಳ್ತಾ ಇದ್ದಾರೆ, ಇದು ಅವರು ಮಾಡಿದ್ದು ಮತ್ತೆ ನಮಗೆ ಹೇಗೆ ಅನ್ವಯ? ಹೇಳ್ತಾ ಇದ್ದಾರೆ, ನಮ್ಮ ಶಿರಸ್ಸಿನಲ್ಲಿ ಪುಷ್ಪ ಭಗವಂತ ತಾನಾಗಿ ಅನುಗ್ರಹ ಮಾಡಬೇಕಂತ. ಅದನ್ನೇ ಹೇಳ್ತಾರೆ, ನಮ್ಮ ಶಿರಸ್ಸಿನಲ್ಲಿ ಪುಷ್ಪ ಇಡಬೇಕಂತ. ಯಾವ ಪುಷ್ಪ ಇಡಬೇಕು ಅಂದರೆ ಭಗವಂತನ ಜ್ಞಾನ ಪುಷ್ಪವನ್ನು ಶಿರಸ್ಸಲ್ಲಿ ಧಾರಣೆ ಮಾಡಬೇಕಂತ. ಪುಷ್ಪ ಶಿರಸ್ಸಿನಲ್ಲಿ ಧಾರಣೆ ಮಾಡುವುದು ಗಂಡಸರಿಗೂ ವಿಹಿತ. ಚಾಲ್ತಿ ತಪ್ಪಿದೆ. ವಾದಿರಾಜರು ವರ್ಣನ ಮಾಡ್ತಾರೆ, ಸ್ವಾಪ್ರವೃಂದಾವನಾಖ್ಯಾನ. ವಾದಿರಾಜರು ವಿಶೇಷವಾಗಿ ಭಗವಂತನಿಗೆ ಸಮರ್ಪಣೆ ಮಾಡಿದಾಗ ಹಯಗ್ರೀವ ದೇವರು ಸಹಸ್ರ ದಳದಿಂದ ಕೂಡಿರತಕ್ಕಂಥ ಆ ಪದ್ಮ ಯಾವುದು, ಈ ವಿಶೇಷವಾಗಿರತಕ್ಕಂಥ ಪುರುಷ ಸೂಕ್ತದ ವ್ಯಾಖ್ಯಾನ ರೂಪವಾಗಿರತಕ್ಕಂಥ ಆ ಸ್ವಪ್ನ ವೃಂದಾವನಾಖ್ಯಾನ ಕೃತಿ ಎಂಬ ಪದ್ಮವನ್ನ ಜಿಘ್ರನ್ ಬಿಭ್ರತ್ಸ್ವಮೂರ್ಧನಿ ಅಂತ ಹಯಗ್ರೀವ ದೇವರು ತಾನು ಅದನ್ನು ಮೂಸಿ ನೋಡಿ ತನ್ನ ಶಿರಸ್ಸಿನಲ್ಲಿ ಧಾರಣೆ ಮಾಡಿದ ಎಂಬುದನ್ನ ವಾದಿರಾಜರು ಹೇಳ್ತಾರೆ. ಆದ್ದರಿಂದ ಜ್ಞಾನ ಪುಷ್ಪ ಶಿರಸ್ಸಲ್ಲಿ ಧಾರಣೆ ಮಾಡಬೇಕು. ಕೃಷ್ಣ ನಮಗೆ ಜ್ಞಾನ ಪುಷ್ಪವನ್ನ ಶಿರಸ್ಸಿನಲ್ಲಿ ಧಾರಣೆ ಮಾಡುವಂತೆ ಮಾಡಲಿ. ನಂತರ ಧೂಪಂ ಮಜ್ಜನ ಮಾರತೆಯ್ಯ ಸಹದ ಧೂಮೇನ ತಾಂ ಶೋಷಯತು. ವಿಶೇಷವಾಗಿ ಧೂಪಾರತಿ ಮಾಡಿದರಂತೆ. ಧೂಪ ಯಾಕೆ ಮಾಡಿದ್ರು ಅಂತ ಹೇಳ್ತಾ ಇದ್ದಾರೆ, ನಮ್ಮ ಜೊತೆಗೆ ಕೃಷ್ಣ ಸ್ನಾನ ಮಾಡಿ ನಮ್ಮ ಕೂದಲ ಜೊತೆಗೆ ತನ್ನ ಕೂದಲನ್ನು ಕೂಡ ಧೂಪದಿಂದ ಒಣಗಿಸಿಕೊಳ್ಳಲಿ ಅಂತ ಚೆನ್ನಾಗಿ ಧೂಪಾರತಿ ಮಾಡಿದರಂತೆ. ತುಂಬಾ ಸುಂದರವಾಗಿರ್ತಕ್ಕಂಥ ಒಂದು ಚಿಂತನೆ. ಇದನ್ನ ಅರಣ್ಯಕಾಚಾರ್ಯರು, ದಾಸವರೇಣ್ಯರು, ಶೇಷದಾಸರು, ವಿಜಯದಾಸರು ಎಲ್ಲರೂ ಕೊಡ್ತಾರೆ. ನಮ್ಮ ಶರೀರದ ಸುತ್ತೇ ಕೃಷ್ಣ ಇದ್ದಾನೆ. ಗೋಪಿಕಾಸ್ತ್ರೀಯರು ಕೃಷ್ಣನ ಪತಿಯನ್ನಾಗಿ ಪಡೆಯಲಿಕ್ಕೆ ವಿಶೇಷವಾಗಿ ಹೊರಗಿನ ರೂಪಕ್ಕಾಗಿ ಅವರು ಬೇಡಿದ್ರು. ಮತ್ತೆ ಕೃಷ್ಣ ನಮ್ಮ ಜೊತೆಯಲ್ಲಿ ಬರ್ತಾನಪ್ಪ ಹಾಗಾದ್ರೆ ಕರ್ಕೊಂಡು, ಕೃಷ್ಣ ಒಂದು ರೂಪದಿಂದ ನಮ್ಮ ಸುತ್ತಿದ್ದೇ ಇದ್ದಾನೆ ವಿರಾಟ್ ರೂಪಿಯಾಗಿ. ಮತ್ತೆ ಹೇಗ್ ಮಾಡೋಣ ಅದಕ್ಕಂದ್ರು, ನಾವು ಪಡುವ ಭೋಗಗಳೆಲ್ಲ ಅವನಿಗೆ ಕೊಟ್ಟು ನಾವು ಪಟ್ರೆ ಆಯಿತಲ್ಲ ಅಂದ್ರು. ಅದೇ ಮಕಸುಳ ಆದಿಯ ತಾತ್ಪರ್ಯ, ಅದೇ ಅಧ್ಯಾತ್ಮ ರಸರಂಜನೆಯಲ್ಲಿ ಹೇಳಿರ್ತಕ್ಕಂಥ ಅದ್ಭುತವಾದ ಶಿಕ್ಷಣ. ನಾವು ಸ್ನಾನ ಮಾಡಿದರೆ ಅದು ದೇವರಿಗೆ ಸ್ನಾನ, ನಮ್ಮ ಕೂದಲಲ್ಲಿ ಅವನ ಕೂದಲು ಇದೆ, ನಮ್ಮ ಕೂದಲನ್ನು ಧೂಪವಾಗಿ ವಿಶೇಷ ಒಣಗಿಸುವ ಕಾಲಕ್ಕೆ ಮೊದಲು ನಿನಗಯ್ಯ ನಂತರ ನನಗೆ, ಮೊದಲು ನಿನಗೆ ಸ್ನಾನ ನಂತರ ನನಗೆ, ಮೊದಲು ನಿನಗೆ ವಸ್ತ್ರ ನಂತರ. ಈ ಥರ ನಾವು ಏನು ಉಡ್ತೀವಿ, ಉಣತೀವಿ, ಕುಡಿತೀವಿ, ಸ್ನಾನ ಮಾಡ್ತೀವಿ, ತಿರುಗಾಡ್ತೀವಿ, ಎಲ್ಲವೂ ನಮ್ಮ ಸುತ್ತೂ ಇರುವ ದೇವರಿಗೆ ಸಮರ್ಪಣೆ ಮಾಡು. ಇದನ್ನು ಏನಂತ ಕರೀತಾರೆ? ಬಿಂಬ ಪೂಜನ. ಬಿಂಬ ಪೂಜನ ಮಂತರಾನ ಚ ಮುಕ್ತಿರಸ್ತಿ ಕಸ್ಯಚಿತ್. ಈ ಬಿಂಬ ಪೂಜಾ ಅಂಬುದು ಏನನ್ನು ಸುತ್ತು ಇರತಕ್ಕ ಭಗವಂತನನ್ನ ಒಲಿಸಿಕೊಳ್ಳುವ ಪ್ರಯತ್ನ ಏನಿದೆ, ಇದು ಬಿಟ್ಟರೆ ಯಾರಿಗೂ ಬೇರೊಂದು ಮಾರ್ಗವಿಲ್ಲ ಅಂತ ಹೇಳ್ತಾರೆ. ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ತಮ್ಮ ಕೂದಲನ್ನ ಒಣಗಿಸಿಕೊಳ್ಳುವಾಗ ಕೃಷ್ಣನ ಕೂದಲು ಒಣಗಲಿ, ಅಂದರೆ ನಮ್ಮ ಜೊತೆಗೆ ಕೃಷ್ಣ ಇದ್ದಾನೆ ಎಂಬ ಭಾವನೆ ಸದಾ ಬರಲಿ. ಹೌದಾ? ಆ ಭಾವನೆ ಇವರಿಗೆ ಬರಬೇಕಾದರೆ ಅದು ಕೊಡುವಂತಾಕೆ ಯಾರಿದ್ದಾಳಲ್ಲ ಲಕ್ಷ್ಮೀದೇವಿ, ಆಕೆಗೂ ಆ ಭಾವನೆ ಇರಬೇಕಲ್ಲ. ಆ ಭಾವನೆಯಲ್ಲಿ ಪರಿಣತಳಾಕಿ ಸದಾ ದೇವರನ್ನ ತನ್ನ ಸುತ್ತು ಚಿಂತನೆ ಮಾಡತಕ್ಕಂತ ಮಹಾಯೋಗಿನಿ ತಾಯಿ ಯಾರು? ಮಹಾಲಕ್ಷ್ಮಿ. ಅದಕ್ಕೆ ಲಕ್ಷ್ಮೀದೇವಿಗೆ ಧೂಪವನ್ನು ಕೊಟ್ಟರೆ ಈ ಒಂದು ಅನುಗ್ರಹ ಮಾಡುತ್ತಾಳೆ. ನಂತರ ಆಲಿಂಗ್ಯಾತನು ತಾದಿತೀವ ತಿಲಕಂ ಗಂಧಂ ಚ ತಸ್ಯೈದದು. ಕೃಷ್ಣ ವಿಶೇಷವಾಗಿ ನಮ್ಮನ್ನ ಆಲಿಂಗನ ಮಾಡಿಕೊಂಡು ತನ್ನ ತಿಲಕ ಗಂಧಗಳಿಂದ ನಮಗೆ ತಿಲಕ ಗಂಧಗಳು ಕೊಡಲಿ ಅಂತ ಆಕೆಗೆ ತಿಲಕ ಗಂಧ ಸಮರ್ಪಣೆ ಮಾಡಿದರು. ಇಲ್ಲಿ ಹೇಳ್ತಾ ಇದ್ದಾರೆ, ಸಾಕ್ಷಾತ್ತಾಗಿ ತಿಲಕವನ್ನ ಗಂಧವನ್ನ ಧಾರಣೆ ಮಾಡಿದವರಿಗೆ ಇಷ್ಟ ಇಲ್ಲ, ದೇವರಿಗೆ ಸಮರ್ಪಣೆ ಮಾಡಿದ್ದು ತಮಗೆ ಬರಬೇಕು. ಅದಕ್ಕೆ ಕೃಷ್ಣ ನೋಡಿ ಎಷ್ಟು ಚೆನ್ನಾಗಿದೆ ಭಾವನೆ. ತಿಲಕ ಹಚ್ಚಿಕೊಳ್ತಾರೆ ಮಕ್ಕಳು, ಹಚ್ಚಿಕೊಂಡ ಮೇಲೆ ಆ ತಿಲಕವನ್ನ ಮುಖ ಇನ್ನೊಬ್ಬರಿಗೆ ಒತ್ತಿದರೆ ಅವರಿಗೆ ಬೀಳುತ್ತೆ. ಗಂಧ ಮೈಗೆ ಹಚ್ಚಿಕೊಂಡಿರ್ತಾರೆ, ಇನ್ನೊಬ್ಬರ ಮೈಗೆ ಗಂಧ ಹಚ್ತಾರೆ, ಆ ಮೈಯನ್ನು ತಾಕಿಸಿದಾಗ ಗಂಧ ಅವರಿಗೆ ಹತ್ತುತ್ತೆ. ಆ ಥರ ಕೃಷ್ಣ ನಮ್ಮ ಸುತ್ತೂ ಇರತಕ್ಕ ಕೃಷ್ಣ, ಅವನಿಗೆ ಅವರ ಅರ್ಪಣೆ ಮಾಡಿದರೆ ಅವರ ತನ್ನ ಗಂಧ ತಿಲಕವನ್ನು ನಮಗೆ ಕೊಡ್ತಾನೆ ಎಂಬ ಭಾವನೆಯನ್ನು ಚೆನ್ನಾಗಿ ಕೊಡ್ತಾ ಇದ್ದಾರೆ. ಅದಕ್ಕೆ ಅಧ್ಯಾತ್ಮ ಪೂಜಾ ಬಿಂಬನ ಪೂಜಾ ಅಂತೇನಿದೆ ಅದನ್ನೇ ಇಲ್ಲಿ ನಮ್ಮ ವಾದಿರಾಜಗುರು ಸಾರ್ವಭೌಮರು ಸ್ಪಷ್ಟವಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಅದರಲ್ಲಿ ಅವರು ಎಕ್ಸ್ಪರ್ಟ್ಸ್ ಅವರು. ಆದ್ದರಿಂದ ಲಕ್ಷ್ಮೀದೇವಿಯ ಪೂಜೆಯನ್ನ ಮಾಡುವ ಕ್ರಮವನ್ನ ಚೆನ್ನಾಗಿ ತಿಳಿಸಿಕೊಡ್ತಾರೆ. ಹೌದು, ಅಲ್ಲಿ ದೇವರನ್ನ ಸಾಕ್ಷಾತ್ತಾಗಿ ಪತಿಯಾಗಿ ಪಡೆಯತಕ್ಕಂಥ ಯೋಗ್ಯತೆ ಕೆಲವು ಅಪ್ಸರಶಾಸ್ತ್ರೀಯರಿಗಿತ್ತು. ಅವರು ಮಾತ್ರ ಹಾಗೆ ಮಾಡಿದರು, ಮಿಕ್ಕವರು ಮಾಡಲಿಕ್ಕಿಲ್ಲ ಅಂತ ಆಚಾರ ನಿಷೇಧ ಮಾಡ್ತಾರಲ್ಲ. ಮತ್ತು ನಾವು ಲಕ್ಷ್ಮೀದೇವಿ ಪೂಜೆ ಮಾಡೋ ಕಾಲಕ್ಕೆ ಇವೆಲ್ಲ ಬಯಸಬಹುದಾ ಅಂದರೆ ಹಾಗಲ್ಲ. ಅಲ್ಲಿ ಲಕ್ಷ್ಮೀದೇವಿಯನ್ನು ಪೂಜೆ ಮಾಡಿ ಆ ಯೋಗ್ಯತೆ ಇರತಕ್ಕಂಥವ್ರು ಹಾಗೆ ಬೇಡಿದರು. ಇಲ್ಲಿ ನಾವು ಯಾವ ಕೃಷ್ಣನ ಪ್ರಸಾದವನ್ನು ಬಯಸ್ತೀವಿ ಅಂದರೆ ನಮ್ಮ ಸುತ್ತು ತಾನಾಗಿ ನಿಂತ, ನಮ್ಮ ಸುತ್ತು ತಾನಾಗಿ ನಿಂತ ಆ ಕೃಷ್ಣನ ಪ್ರಸಾದವನ್ನು ನಾವು ಬಯಸ್ತೀವಿ. ಇದು ಬಯಸೋದು ಬಿಂಬನ ಪ್ರಸಾದವನ್ನು ಬಯಸೋದು ಲಕ್ಷ್ಮೀದೇವಿಯ ಪೂಜೆಯಲ್ಲಿ ಆಂತರ್ಯ ಎಂಬುದು ಚೆನ್ನಾಗಿ ಇಲ್ಲಿ ತಿಳಿಸಿಕೊಡ್ತಾ ಬರ್ತಾ ಇದ್ದಾರೆ. ನಂತರ ಗೋಪಿಕಾಸ್ತ್ರೀಯರು ಇನ್ನ ವಿಶೇಷವಾಗಿರತಕ್ಕಂತಹ ಮಿಕ್ಕ ಪೂಜೆಗಳನ್ನೆಲ್ಲ ಮಾಡ್ತಾ ಬರ್ತಾ ಇದ್ದಾರೆ. ತಾಂಬೂಲಂ ಚ ಮುಕುಂದ ಚರ್ವಿತ ಲಸ ತಾಂಬೂಲ ಸಿದ್ಧೈ ಪಯಸ್ ತದ್ಬಿಂಬೋಷ್ಟ ಸುಧಾಪ್ತಯೇ ಮೃದುತನೋ ಭೂಷಾವಲೀಂ ತಂದದು ರತ್ಯಂತೆ ಸಮಲಂಕರೋತು ಗಲಿತ ಕಲ್ಪೌಘ ಮಸ್ಮ ಕಲ್ಪೌಘ ಮಸ್ಮತ್ತನುಷ್ವಿತ್ಯಾದೀಪ್ತಿತ ಲಬ್ಧಯೇ ಅತಿ ಕುಶಲಾಃ ತಾಮರ್ಥಯಾಂಚಕ್ರಿರೇ. ಇನ್ನ ಕೃಷ್ಣನನ್ನ ಇನ್ನ ಯಾವ್ಯಾವ ರೀತಿಯಲ್ಲಿ ಪೂಜೆ ಮಾಡಿದರೆ ಲಕ್ಷ್ಮೀದೇವಿಯನ್ನ ಕೃಷ್ಣ ಹೇಗೆ ಅನುಗ್ರಹ ಮಾಡುತ್ತಾನೆ ಎಂಬುದನ್ನು ತಿಳಿಸ್ತಾ ಇದ್ದಾರೆ ಎಂಬಲ್ಲಿಗೆ ಶ್ರೀಕೃಷ್ಣ ಅರ್ಪಣ ಮಸ್ತು. ಮಿಕ್ಕದ್ದನ್ನು ನಾಳೆ ನೋಡೋಣ.